ಪ್ರಾಕೃತಃ ಸ್ತಬ್ಧ ನೈಷ್ಕೃತಿಕ ಅಲಸಃ ಸ್ತಬ್ಧ ಅಪ್ರಣತ ಸ್ವಭಾವ ಎಷ್ಟೋ ಜನ ಇರ್ತದೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಕಂಡವ ಕಾಲಿ ಬಿದ್ದಿರ್ತಾನೆ ಅಲ್ಲಿಗೆ ಹೋಗಿಬಿಟ್ಟು ಏನೋ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಏನೋ ಕಂಡವ ಕಾಲ ಹಿಡಿದು ದೇವರಿಗೆ ನಮಸ್ಕಾರ ಮಾಡೋದಿಲ್ಲ ದೊಡ್ಡ ನಮಸ್ಕಾರ ಮಾಡೋದಿಲ್ಲ ಇಂಥ ಒಂದು ಹಠ ಇರ್ತಾರಲ್ಲ ಕೆಲವು ಮಕ್ಕಳು ಮಾಡೋದಿಲ್ಲ ಅದೇನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅದು ತಪ್ಪಲ್ಲ ಯಾಕೆ ವಿವೇಚನೆ ಇಲ್ಲ ಪಾಪ ಅವ್ರಿಗೆ ದೊಡ್ಡವರು ಹಾಗಂದ್ರೆ ಭಾರಿ ಡೇಂಜರ್ ಅದು ಅವ್ರು ಚಿಕ್ಕ ಮಕ್ಕಳ ಕಾಲ ತಿಳಿದೇನೆ ಅಂತಾರೆ ಪಾಪ ಮಗು ಗೊತ್ತಾಗಲ್ಲ ಅಂದ್ಬಿಡ್ತಾರೆ ಇದು ಸೀರಿಯಸ್ ತಗೊಳ್ಳೋ ಕಾರಣ ಇಲ್ಲ ಆದರೆ ಅದರ ಅಭ್ಯಾಸ ಮಾಡಿಕೊಂಡ ಫಜೀತಿಯಾಗ ಆ ಮೈತ್ರಿಯರು ಬಂದಾಗ ದುರ್ಯೋಧನ ಮಾಡಿದ್ದೇನು ಯಾಕಡೆಯೋ ನೋಡ್ಕೋತ ಕೊಡ್ತಾನೆ ಪಾಪ ವೇದವ್ಯಾಸರು ಕಳಿಸಿದ್ದಾರೆ ಇವನು ಒಳ್ಳೆಯದಕ್ಕೋಸ್ಕರ ಕಳಿಸಿದ್ದಾರೆ ಉದ್ಧಾರವಾಗಲಿ ಅಂತ ಉಪದೇಶ ಮಾಡಲಿ ಅಂತ ಕಳಿಸಿದರೆ ಅವನು ಆ ಕಡೆ ಮುಖ ಮಾಡಿ ಕುತ್ಕೊಂಡ್ರೆ ಎಷ್ಟು ದುರಹಂಕಾರ ಇದೆ ಅವನು ಇದನ್ನ ದೋಷ ಅಂತ ಕರೀತಾರೆ ಸ್ತಬ್ಧ ಕೆಲವು ಸತ್ತು ಏನಾಗುತ್ತೆ ಬೇಕಿರುತ್ತೋ ಬೇಡಿರುತ್ತೋ ಕೆಲವು ಮಾತನ್ನು ಏನ್ ಮಾಡಬೇಕಾಗುತ್ತೆ ಕೇಳಬೇಕಾಗುತ್ತೆ ನಾವು ಇಲ್ಲದವರು ಸದಾ ಮರ್ಯಾದೆ ಅಲ್ಲ ಸೌಜನ್ಯ ಅಲ್ಲ ಅಂತ ಕರೀತಾರೆ ಮುಂದೆ ಬರುತ್ತೆ ಧೃತರಾಷ್ಟ್ರ ನಿನ್ನೇನು ಕಾಡಿಗೆ ಹೋಗ್ತಾನೆ ಕೊನೆಯ ಕಾಡಿಗೆ ಹೋಗಬೇಕಾಗಿದೆ ಆಗ ಧರ್ಮರಾಜ ಬರುತ್ತಾನೆ ಕೆಲವು ಮಾತುಕತೆ ಎಲ್ಲ ನಡೆಯುತ್ತೆ ಅದೆಲ್ಲ ಈಗ ಬೇಡ ಆಗ ಧರ್ಮರಾಜನನ್ನು ಕುರಿತು ಧೃತರಾಷ್ಟ್ರಾಜ ಹೇಳುತ್ತಾನೆ ನೋಡು ಧರ್ಮರಾಜ ನಾನು ವನವಾಸಕ್ಕೆ ಹೋಗ್ತೇನೆ ನಿಮ್ಮದನ್ನ ವನವಾಸಕ್ಕೆ ಕಳಿಸಿ ಭಾರಿ ಪಾಪ ಮಾಡಿದೆ ಆ ಪಾಪ ಕಳ್ಕೋಬೇಕಾಗಿದೆ ನಾನೀಗ ಭೀಮಸೇನ ನನಗೆ ತಿಳಿಸಿದ್ದಾನೆ ವೇದವ್ಯಾಸರು ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ವನವಾಸಕ್ಕೆ ಹೋಗ್ತಾ ಇದ್ದೇನೆ ನನಗೆ ಅಪ್ಪಣೆ ಕೊಡು ಅಂತ ಹೇಳಿದಾಗ ಮೊದಲು ಕೊಡೋದಿಲ್ಲ ಏನೇನೋ ಆಗತ್ತೆ ನನಗೆ ಒಪ್ಕೊಂಡ್ಬಿಡ್ತಾನೆ ಆಮೇಲೆ ಧೃತರಾಷ್ಟ್ರ ಧರ್ಮರಾಜನ ಕರೆದ್ಬಿಟ್ಟು ಧರ್ಮರಾಜ ಕೂತ್ಕೋ ನಾನು ವನಕ್ಕೆ ಹೋಗ್ತೇನಲ್ಲ ಸ್ವಲ್ಪ ನಿನಗೆ ಉಪದೇಶ ಮಾಡಿ ಹೋಗ್ತೇನೆ ಕೂತ್ಕೋ ಅಂತ ಹೇಳಿದ್ದಾರೆ ಉಪದೇಶ ಮಾಡ್ತೇನೆ ಧರ್ಮರಾಜ ಪಾಪ ಕೂತು ಉಳಿದಾಗಿದೆ ನೀನು ಉಪಜಾರಿಗೆ ಒಂದು ಬೆಂಕಿ ಹಾಕ ನೀನು ಮಾಡಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಉಪದೇಶರು ಕೇಳಲೇ ಇಲ್ಲ ನೀನು ನಮ್ಮನ್ನೆಲ್ಲ ಕಾಡಪಾಲ ಮಾಡಿದ್ದಿ ಮಾಡಬಾರದನ್ನು ಮಾಡಿದ್ದಿ ಉಪದೇಶ ಅಂದ್ರೆ ಸುಮ್ಮನಿರೋದಿಲ್ಲ ಸುಮ್ಮನೆ ತಪ್ಪು ಹೋಗೋದ್ರೆ ಹೋಗು ಇಲ್ಲ ಕೂಡು ಅಂತ ಹೇಳಬೇಕಾಗಿತ್ತು ಧರ್ಮ ಎಷ್ಟು ದೊಡ್ಡ ಭಾಷೆ ಧರ್ಮರಾಜ ಹೌದು ದೊಡ್ಡಪ್ಪ ಉಪದೇಶ ಮಾಡುತ್ತೆ ಕೈ ಮಗು ಕುತ್ಕೊಂಡ್ಬಿಟ್ಟಂತಪ್ಪ ಎಂಥ ಅವನೇ ಏನು ವೈಶಿಷ್ಟ್ಯ ದೊಡ್ಡವರನ್ನು ಕಂಡದ್ದು ಅಷ್ಟು ಗೌರವ ಅವ್ನು ಏನು ಹಸಿದ್ರೆ ತಿಳ್ಕೊಬೇಕಾಗಿಲ್ಲ ಆತ ಧರ್ಮರಾಜನ ಗೊತ್ತಿರೋದು ಏನೂ ರೀತಿ ಹೇಳಾಗಿಲ್ಲ ಪಾಪ ಧರ್ಮರಾಜ ಸ್ವರೂಪತಃ ದೊಡ್ಡವನು ಯೋಗ್ಯತೆ ದೊಡ್ಡವನು ಕೃಷ್ಣನಿಗೆ ಬಹಳ ಪ್ರಿಯನಾದವನು ಎಲ್ಲ ಪ್ಲಸ್ ಪಾಯಿಂಟ್ಸೇ ದುರಾಷ್ಟ್ರನಿಗೆ ಹೊರಗಿನ ಕಣ್ಣೇ ಇಲ್ಲ ಪುಣ್ಯಾತ್ಮ ಮಕ್ಕಳ ಮೇಲೆ ಭಾರಿ ಮೋಹ ಇವತ್ತೇನೋ ಒಳ್ಳೆ ಬುದ್ಧಿ ಬಂದಿದೆ ಅಂತ ಹೇಳ್ತೇನೆ ಅಂತ ಕೂತ್ರೆ ಧರ್ಮರಾಜ ಏಕಪ್ರಕಾರ ಮೂಡಿಸ್ ಕೇಳಿ ನಾನ್ ಸ್ಟಾಪ್ ಆಗಿ ಎಷ್ಟು ಬೋರ್ ಹೊಡೆದಿರ್ಬೇಕಾತಾನೆ ಪಾಪ ಲೆಕ್ಕ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಿದ ಅದೊಂದು ಮರ್ಯಾದೆಯ ಪ್ರಶ್ನೆ ಅದು ಬಂದು ಅವನು ಹೇಳೋದಲ್ಲ ದೇವರ ನಾಲಿಗೆ ಕೊಟ್ಟಿದ್ದಾನೆ ಬಾಯಿ ಕೊಟ್ಟಿದ್ದಾನೆ ಹೇಳ್ತಾ ಇದ್ದಾನೆ ಅವನು ಗೊತ್ತಿದ್ದು ಹೇಳಿ ಏನು ತೊಂದರೆ ಏನಂತೆ ಇನ್ನು ಗಟ್ಟಿ ಮಾಡ್ಕೊಂಡ್ರೆ ಆಯ್ತು ಏನು ವಿಚಾರ ಅದು ಒಂದು ಆ ತರ ದೊಡ್ಡವರ ಒಂದು ಕರುಣೆ ಯಾರು ತಿಳಿದ ಹೋದ್ರೆ ಜಗತ್ತಲ್ಲಿ ಯಾರು ಮುಂದೆ ಬರಲಿಕ್ಕೆ ಆಗ್ತಿರಲಿಲ್ಲ ಸಣ್ಣ ಹುಡುಗ ಪರೀಕ್ಷೆ ಕೊಡ ದೊಡ್ಡವರು ತಿಳಿದ ಹೋದ್ರೆ ಜನ್ಮದಲ್ಲಿ ಪರೀಕ್ಷೆ ಕೊಡಾಗೇ ಇಲ್ಲವು ನಾವು ಗೊತ್ತೇ ಹೋಗಾಯ ಬಿಡು ಅಂತ ಕೇಳಿದ್ರೆ ಗತಿ ಏನಾಗ ಅವನು ಇಂಪ್ರೂವ್ ಮಾಡ್ಬೇಕಾದ್ರೆ ಕೇಳಲೇಬೇಕಾಗ್ತದೆ ಧೃತರಾಷ್ಟ್ರ ರೀತಿ ಹೇಳ್ತಾ ಹೇಳ್ತಾ ಹೋದಂತೆ ನನಗೆ ಅದು ಗೊತ್ತಾಯ್ತಂತೆ ನಾನು ಧರ್ಮರಾಜ ತಿಳಿಸ್ತಕ್ಕೆ ಅಂತ ಹೊರಟೆ ಧರ್ಮರಾಜ ಭಾರಿ ದೊಡ್ಡವನು ನಾನು ಹೇಳ್ತಾ ಹೇಳ್ತಾ ಹೋದಂತೆ ನನ್ನ ತಪ್ಪು ನನಗೆ ಗೊತ್ತಾಗ್ತಾ ಇತ್ತು ನಾನು ಹೇಳಿದ್ದೆ ಒಂದು ಮಾಡಿದ್ದೆ ಒಂದು ಆದರೆ ಧರ್ಮರಾಜ ಭಾರಿ ಒಳ್ಳೆ ಮನುಷ್ಯ ನಿಜವಾಗ್ಲೂ ನನ್ನ ಮಾತನ್ನ ಆತ ಕೇಳಿದ್ದು ನನ್ನ ಗೌರವ ಕೊಡಲಿಕ್ಕೆ ಅಷ್ಟೇ ಹೊರತು ನನ್ನಿಂದ ಏನೂ ತಿಳ್ಕೋಬೇಕಾಗಿಲ್ಲ ಅಂತ ಗೊತ್ತಾಗಿಬಿಡುತ್ತೆ ನನಗೆ ಸಾರ್ಥಾನಾತ ಊರಿಗೆ ಹೋಗ್ಬೇಕಾದ್ರೆ ಹೇಳ್ತಾನೆ ಎಲ್ಲರ ಮುಂದೆ ನಾ ಇಷ್ಟು ದಿವಸ ದುರ್ಯೋಧನಾದಿಗಳನ್ನ ನನ್ನ ಮಕ್ಕಳು ಅಂತ ಅಂದ್ಕೊಂಡು ಸತ್ತೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಅವ್ರು ನನ್ನ ಮಕ್ಕಳಲ್ಲ ನಿಜವಾದ ಮಕ್ಕಳು ಅಂದ್ರೆ ಧರ್ಮರಾಜಾದಿ ಪಾಂಡವರು ಎಂದು ಘೋಷಣೆ ಮಾಡಿಬಿಡುತ್ತೆ ನಿಜವಾಗ ಇಂಥ ಸಂತೋಷ ಯಾರು ಕೊಟ್ಟಿದ್ರು ಅಂತ ಹೇಳ್ತಾರಪ್ಪ ಇವತ್ತು ಧರ್ಮರಾಜ ನಡ್ಕೊಂಡಾಗ ನನ್ನ ಮಗ ಒಂದು ದಿವಸ ನಡ್ಕೊಂಡಿದ್ದಿಲ್ಲ ಇವು ಎಷ್ಟು ವಿನಯ ಇದೆ ಎಷ್ಟು ಇದಿದೆ ಅವ್ರು ಒಳ್ಳೆಯದಕ್ಕೆ ಕೇಳಿದ್ರು ಅವನು ಕೇಳಲಿಲ್ಲ ಸುಮ್ಮನೆ ತಪ್ಪ ನಾನು ಹೇಳಿದ್ರೆ ಕೇಳ್ತಾ ಇದ್ದಾನೆ ಅಂದ್ರೆ ನಿಜವಾದ ನನ್ನ ಮಕ್ಕಳು ಅಂದ್ರೆ ಈ ಪಾಂಡವರೇ ಹೊರತು ಅವರಲ್ಲ ಅಂತ ಡಿಕ್ಲೇರ್ ಮಾಡ್ತಾನಲ್ಲ ಧರ್ಮರಾಜನ ಗುಣ ಅವನ ಚೇಂಜ್ ಮಾಡಿಬಿಡುತ್ತೆ ಧೃತರಾಷ್ಟ್ರನನ್ನು ಆತ ಕೇಳಿದ್ದು ಇವನು ಹೇಳಿದಾಗ ಆಯ್ತು ಅದು ಸ್ವಾರಸ್ಯ ಕೇಳಿದ್ದ ಹೆಸರಿಗೆ ಧರ್ಮರಾಜ ನಿಜವಾಗಲೇ ತಿಳ್ಕೊಂಡಿದ್ದು ಧೃತರಾಷ್ಟ್ರರಾಜ ತನ್ನ ತಪ್ಪನ್ನು ತಾನೇ ರಿಯಲೈಸ್ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ನಲ್ಲ ಇದು ಸಾತ್ವಿಕರ ಲಕ್ಷಣ ಧರ್ಮರಾಜ ಪರಮ ಸಾತ್ವಿಕ ಈ ದುರ್ಯೋಧನಾದಿಗಳು ಈತ ಹೇಳಿದರೆ ತನಗಿಂತ ಕಡಿಮೆಯವನು ಹೇಳಿದರೆ ಈತ ಕೇಳಿದ ಆದರೆ ಮೈತ್ರಿಯರಂಥವರು ಬಂದರೆ ವೇದವ್ಯಾಸ ದೇವರು ಬಂದರೆ ಪರಶುರಾಮ ದೇವರು ಬಂದು ಕುತ್ಕೊಂಡ್ರೆ ಅವರ ಕಡೆ ತಿರುಗಿ ನೋಡಿದ್ರೆ ಬೇರೆ ಕಡೆ ನೋಡ್ತಾ ದುರ್ಯೋಧನ ಕೂರ್ತಿದ್ನಲ್ಲ ಯಾವ ಮಟ್ಟದ ಪಾಪಿಯಾಗಿರಬೇಕು ಅದಕ್ಕೆ ತಾಮಸಃ ಅಂತ ಕರೀತಾರೆ ತಾಮಸಃ ಸ್ತಬ್ಧ ಶಠಃ ಶಠಃ ಶಠ ಅಂದ್ರೆ ವಂಚಕ ಅಂತ ವಂಚಕ ವಚ ವಂಚ ಇವತ್ತು ಸಾಮಾನ್ಯ ಆಷಾಢಭೂತಿಗಳು ಅಂತ ಹೇಳ್ತಾರಲ್ಲ ಅವರೆಲ್ಲ ವಂಚಕರೇ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಪುರಂದರದಾಸರ ಮಾತು ಇಂಥವ್ರ ಬಗ್ಗೆ ಹೊರಟ ಮಾತು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ ಉದಯ ಕಾಲದೊಳೆದ್ದು ಗದಗದನೆ ನಡುಗುತ್ತ ನದಿಯಲ್ಲಿ ಮಿಂಜವೆಂದು ಹೇಳುತ್ತಲಿ. ಮದಮತ್ತರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯವ ತೋರುವುದು ಉದರ ವೈರಾಗ್ಯವಿದು. ನಮ್ಮ ಪದ್ಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ, ಈ ಶಠತ್ವ ಇದೆಯಲ್ಲ, ಇದು ದುಷ್ಟರ ಮತ್ತೊಂದು ದೊಡ್ಡ ಲಕ್ಷಣ. ಧರ್ಮ ಮಾಡಿದಾಗ ಮಾಡ್ತಾರೆ, ಒಳಗೆ ಧರ್ಮದ ಬುದ್ಧಿ ಇರೋದಿಲ್ಲ. ಇವತ್ತು ನಾವು ಮೋಸ ಹೋಗೋದಿಲ್ಲೇನೆ, ಏ ಹಾಕಿ ಕಾಣ್ತಾರೆ ಕಾಣ್ತಾರೆ ಅಷ್ಟೇ, ಒಳಗೆ ಏನು ಇಲ್ಲ ಅಲ್ಲ, ಅದು ಸಾರಸ್ಯ. ಕಾಣೋದೇ ಬೇರೆ, ಒಳಗೆ ಇರೋದೇ ಬೇರೆ. ಜೊಳ್ಳೆಳ್ಳು ಅಂತಾರಲ್ಲ ಹಾಗೆ ನೋಡಿದ್ರೆ ಏನು ರಸವೇ ಇಲ್ಲ, ತೋರಿಕೆ ಮಾತ್ರ ಹಾಕಿ ಕಾಣಬಹುದು. ಇವತ್ತು ಕಲಿಯುಗದ ದುರಂತ ಆದವನು ಶಠಃ. ಇದನ್ನು ಮೋಕ್ಷ ಧರ್ಮದಲ್ಲಿ ಸ್ವತಃ ಭೀಷ್ಮರು ನಾರದರ ಮಾತನ್ನು ಉಲ್ಲೇಖ ಮಾಡುತ್ತಾ ಧರ್ಮರಾಜನ ಹೇಳ್ತಾರೆ, ಅದನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ಸಾ ಶಠಮತಿ ರೂಪಯಾತಿ ಯೋ ಅರ್ಥ ತೃಷ್ಣಾಂ ತಮ್ ಅಧಮಚೇಷ್ಟಮವೈಹಿ ನಾಶ್ಯಭಕ್ತಂ. ಯಾವನು ಶಠನಾಗ್ತಾನೆ, ವಂಚಕನಾಗ್ತಾನೆ, ದೇವರ ಭಕ್ತ ಅಂತ ಸೋಗ ಹಾಕ್ತಾನೆ, ಅವನು ಸಮಾಜಕ್ಕೆ ದ್ವೇಷಗಳಷ್ಟೇ ಅಪಾಯಕರ. ಅವರು ಗೋಮುಖ ವ್ಯಾಘ್ರ ಇದ್ದಾಗ, ಶಠ ಅಂದ್ರೆ ಒಂದೇ, ಗೋಮುಖ ವ್ಯಾಘ್ರ ಅಂದ್ರೆ ಒಂದೇ. ಬರೀ ವ್ಯಾಘ್ರ ಸಾವಿರ ವಾಸಿ, ಗೋಮುಖ ವ್ಯಾಘ್ರಗಳಿಗೆ ಅಂತ ಹೇಳುತ್ತಾರೆ. ಬರೀ ವ್ಯಾಘ್ರಗಳು ಯಾಕೆ ಡೇಂಜರಸ್ ಅಲ್ಲ ಅಂದ್ರೆ, ನಾವು ಹಾಗೆ ಓಡೇ ಬಿಡ್ತೀವಿ, ಫಸ್ಟ್ ಟೈಮ್ ಯೋಚನೆ ಇಲ್ಲ, ಹತ್ರ ಹೋಗೋದೇ ಇಲ್ಲ. ಗೋಮುಖ ವ್ಯಾಘ್ರ ಹಾಗಲ್ಲ, ಗೋವಂತವ್ರು ಹತ್ರ ಹೋಗ್ಬಿಡ್ತೇವೆ, ಆದರೆ ಬಾಯಿ ತೆಗೆತ್ತರೆ ಒಳ್ಳೆಕ್ಕೂ ಟೈಮ್ ಇರೋದಿಲ್ಲ, ತಿಂದಾಕ್ಬಿಡತ್ತೆ. ಅದು ಬರೀ ವ್ಯಾಘ್ರ ವಾಸಿ, ಗೋಮುಖ ವ್ಯಾಘ್ರ ಡೇಂಜರಸ್. ಈ ಶಠಮತಿ ಅಂದ್ರೆ ಇಂಥವರೆಲ್ಲ ಕೂಡ. ಶಠಃ ನೈಷ್ಕೃತಿಕ ಅಲಸಃ ನೈಷ್ಕೃತಿಕ. ನೈಷ್ಕೃತಿಕ ಅಂದ್ರೆ ಸೇರಿ ತಿಳಿಸ್ಕೊಳ್ತಕ್ಕಂಥ ಕೆಟ್ಟ ಬುದ್ಧಿ ಅಥವಾ ಸೇರಿ ತಿಳಿಸ್ಕೊಳ್ತಕ್ಕಂಥ ಮನೋಭಾವ. ಆ ಮನೋಭಾವ ಯಾವಾಗಲೂ ಒಳ್ಳೇದಲ್ಲ. ಇವತ್ತು ಆನ ಆ ರೀತಿ ಸೇರಿ ತಿಳಿಸ್ಕೊಂಡ್ಬಿಟ್ರೆ ಗೋವಿಂದ, ತಾಯಿ ಮಗುನ ಹೊಡೆದಿರ್ತಾಳೆ, ಪಾಪ ಚಿಕ್ಕ ಮಗು ಇರುತ್ತೆ, ಪಟ್ಟನ್ನು ಹೊಡೆದಿರ್ತಾಳೆ, 20 ವರ್ಷ 25 ವರ್ಷ ಆಯಿತು, ತಾಯಿ ಪಾಪ 50 ವರ್ಷ ಆಯಿತು, ಬಂದ ಪಟಾರನ್ನು ಹೊಡೆದ್ಬಿಟ್ಟ, ಅಮ್ಮ ನಾನು ಹೊಡೆದಿದ್ದು ಜ್ಞಾಪಕ ಇದೆ ಅವತ್ತಿನ ದಿವಸ, ಇವತ್ತು ನೋಡಿ ಹೊಡೆದ್ಬಿಟ್ಟಿದ್ದೇನೆ ಅಂತ ಕೇಳಿದರೆ ಗೋವಿಂದ ಗತಿಯನಾಗಬೇಕಿದ್ರಿಂದ. ಅವತ್ತು ಹೊಡೆದಿದ್ದೇನು, ನಡೆದಿದ್ದೇನು, ಆಗಿದ್ದೇನು ನೆನಪಿಟ್ಕೊಂಡ ಬಾರಿಸಿಬಿಟ್ಟತ್ತಿರಿ. ಇವತ್ತು ಎಷ್ಟೋ ಜನ ಮಹಾಪಾಪಗಳಂತವರಿರ್ತಾರೆ. ಇದನ್ನು ಇಂಥದ್ದು ಎಂದೂ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸೇಡಿಯರ ಮನೋಭಾವವೇ ಕೆಟ್ಟದ್ದು. ಸೇಡಿ ಅಲ್ಲವೇ ಬರಬೇಕು, ದುಷ್ಟರ ಮೇಲೆ ಇರಬೇಕು, ಅಂತ ಯೋಗ್ಯರ ಮೇಲೆ ಇರಬಾರದು. ದುರ್ಯೋಧನ ಮಾಡಿದ್ದೇನು, ಪಾಂಡವೇ ಸೇರಿ ತಿಳಿಸಿಕೊಡ್ತೇನೆ, ಬಿದ್ದಿದ್ದು ತಾನು, ತಪ್ಪು ಮಾಡಿದ್ದು ತಾನು, ನಕ್ಕಿದ್ದು ಅವರು, ತಪ್ಪು ಮಾಡಿದ್ದು ನಕ್ಕರು ಅಂತ ತಿಳ್ಕೊಳ್ಳಿಲ್ಲ, ನಕ್ಕಿದ್ದು ಸೇರಿ ತಿಳಿಸ್ಕೊತಾನೆ ಅಂತ ಹೊರಟ, ತನ್ನ ಪ್ರಾಣ ಕಳ್ಕೊಂಡ. ಈ ಮತ್ತೆ ಈ ಮಾತು ಅರ್ಥ ಮಾಡಿಕೊಂಡೆ, ಕೃಷ್ಣಾಭೃಕೋತರಗತಂ ಬಹಳಂ ನಿಧಾಯ ಕೋಪಂ ವ್ಯಯೌ ಸಶಕುನಿಹಿ ಧೃತರಾಷ್ಟ್ರ ಪುತ್ರ. ದುರ್ಯೋಧನ ಆ ಸಭೆಯಲ್ಲಿ ತನಗೆ ಅವಮಾನವಾಯಿತು ಅಂತ ತಿಳ್ಕೊಂಡ. ಅವಮಾನ ಅವ್ರು ಯಾರು ಮಾಡಿದ್ದಲ್ಲ, ತಾನೇ ಮಾಡಿಕೊಂಡಿದ್ದಷ್ಟೇ, ತಾನೇ ಮಾಡಿಕೊಂಡ ಅವಮಾನನ. ಅವ್ರು ನಕ್ರು ಅಂತ ಅವ್ರಿಗೆ ಅವಮಾನ ಅಂತ ಏನ್ ಮಾಡ್ಬೇಕು ಇದಕ್ಕೀಗ? ಅವ್ರೇನು ಪ್ಲಾನ್ ಮಾಡಿದ್ರ? ಪಾಂಡವರು ಏನೂ ಇಲ್ಲ, ಬೀಳಿಸ್ಬೇಕು ಅಂತ ಯೋಚನೆ ಮಾಡಿದವರಲ್ಲ ಅವರು. ಇವನ್ಪಾಡಿ ಇವನು ಹೋದ, ದುರಂಕಾರವನ್ನು ತೋರಿಸಿದ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹೋದ, ಎಲ್ಲಿ ನೀರಿಲ್ಲ ನೀರೇನ್ ತಿಳ್ಕೊಂಡ, ದಪ್ಪ ಅಂತ ಬಿದ್ದ. ನೀರಿಲ್ಲ ನೀರಿದೆ ಅಂತ ತಿಳ್ಕೊಂಡ, ನೀರಿದೆ ನೀರಿಲ್ಲ ಅಂತ ತಿಳ್ಕೊಂಡ, ಇಲ್ಲ ಇದೆ ಅಂತ ತಿಳ್ಕೊಂಡ, ಗೋಡೆನ ದಾರಿ ಅಂತ ಬಾಗಲು ಅಂತ ತಿಳ್ಕೊಂಡ, ಬಾಗಿಲು ಗೋಡೆ ಅಂತ ತಿಳ್ಕೊಂಡ, ಆಗಬಾರದ್ದಾಯ್ತು. ಅದಕ್ಕೆ ಸಹಜವಾಗಿ ನಕ್ರು ಏನ್ ಮಾಡ್ಬೇಕಾಗಿತ್ತು? ಅದಕ್ಕೆ ತಾನು ದಡ್ಡ ಅಂತ ಅರ್ಥ ಮಾಡಿಕೊಂಡು ತಾನು ನಕ್ರು ಸಮುದಾಯದ ಮೂರೋಗುತ್ತಿದ್ದ ಕಥೆ ಮಾಡಲಿಲ್ಲ. ನಕ್ರಲ್ಲ, ಇವರು ಅಳಿಸ್ತೇನೆ ಅಂತ ಹಠ ತೊಟ್ಟ. ಜೂಜನ ಸಭೆ ಏರ್ಪಾಟು ಮಾಡಿದ, ಏನೇನೋ ಮಾಡಿದ, ಕೊನೆ ಏನಾಯ್ತು? ತನ್ನ ವಂಶ ನಿರ್ವಂ ಪಡ್ಕೊಂಡು ಸತ್ತು ಹೋಗಿಬಿಡ್ತಾನೆ. ಪಾಂಡವರದು ಶಪಥ, ಇವೊಂದು ಸೇಡು. ಪಾಂಡವರಿಗೆ ಅನ್ಯಾಯ ಮಾಡಿದ, ಅವರ ಶಾಸ್ತ್ರೋಕ್ತ ರೀತಿಯಲ್ಲಿ ಪ್ರತಿಯಾಗಿ ಅದನ್ನ ಮಾಡಿದ್ರು, ಅದು ಬೇರೆ. ಇವರು ಮಾತ್ರ ಮೋಸ ಮಾಡ್ಲಿಕ್ಕೆ ಹೊರಟನಲ್ಲ. ನೈಷ್ಕೃತಿಕ ಅಲಸಃ, ಮುಂದಿಂದು ಅಲಸ ಅಂದ್ರೆ ಸೋಮಾರಿ ಅಂತ ಅರ್ಥ. ಇವತ್ತು ಭಾರಿ ಅದಂತೂ ಎದ್ದು ಕಾಣತಕ್ಕಂಥ ಗುಣ ಅಲಸಃ. ಬೆಳಿಗ್ಗೆ ಏಳೋ ಅಂದ್ರೆ ಮಗ್ಳು ಬದಲಾಯಿಸ್ತಾನೆ ಹೊರತು ಹೇಳೋದಿಲ್ಲ. ಅವನು ಇನ್ನು ಜೋರಾಗಿ ಒದ್ಕೊಂಡ್ಬಿಡ್ತಾನೆ, ಜೋರಾಗಿ ಬಿಗ್ದೊಂಡ್ಬಿಡ್ತಾನೆ ಹೊರತು ಹೇಳೋದೇ ಇಲ್ಲ. ಈ ದೋಷ ಸಂಧ್ಯಾವನ್ನೇ ಹೇಳೋದಿಲ್ಲ ಅವನು. ಸೂರ್ಯನಿಗೆ ನಮಸ್ಕಾರ ಮಾಡಕ್ಕೆ ಕೇಳೋದಿಲ್ಲ, ಅರಿಗೆ ಕೇಳೋದಿಲ್ಲ ಅಂತ ಕೇಳಿದ್ರೆ ಅಲಸಃ. ಇವತ್ತು 100ಕ್ಕೆ 99 ಪಾಲು ಸಂಧ್ಯಾವನ್ನು ಬಿಟ್ಟವರು ಮಾಡಲು 99 ಪಾಲು ಜನ ಬೆಳಗಿನ ಸಂಧ್ಯಾವನ್ನು ಮಠ ಮಠ ಮಧ್ಯಾಹ್ನ ಮಾಡ್ತಿರ್ತಾರೆ. ಪಾಪ ರಾತ್ರಿ ಸಂಧ್ಯಾ ಸಾಯಂಕಾಲ ಸಂಧ್ಯಾವನ್ನು 10-12 ಗಂಟೆಗೆ ತೆಗೆದಂತರ ಊಟಕ್ಕಿಂತ ಮುಂಚೆ ಸಂಧ್ಯಾವನ್ನೇ ಅಷ್ಟೇ. 10:00 ಆದ್ರೆ 10:00, 11:00 ಇಲ್ಲವರೆ ಕ್ಯಾನ್ಸಲ್ ಅಷ್ಟೇ. ಊಟಕ್ಕೂ ಸಂಧ್ಯಾವನ್ನು ಯಾವ ಸಂಬಂಧ ಕೂಡ ಇಲ್ಲ. ಆದ್ರೆ ಏಕಾದ ಸಂಧ್ಯಾನ ಬಿಡಬೇಕಂತ ಆಗುತ್ತೆ ಅಷ್ಟೇ, ಊಟ ಇಲ್ಲವಲ್ಲ ಅವತ್ತು ಸಂಧ್ಯಾನ ಕ್ಯಾನ್ಸಲ್ ಆಗಬೇಕಾಗುತ್ತೆ. ಊಟಕ್ಕೂ ಸಂಧ್ಯಾವನ್ನು ಯಾವ ಸಂಬಂಧ ಕೂಡ ಇಲ್ಲ. ಆ ಕಾಲಕ್ಕೆ ಮಾಡಬೇಕು ಮಾಡಬೇಕು ಅದನ್ನು ಬಿಟ್ಟು ಬಿಟ್ರೆ ಅಲಸಹ. ಆಮೇಲೆ ಮಾಡಿ ಪ್ರಯೋಜನ ಇಲ್ಲ, ಆ ಮಾಡೋದನ್ನು ಮಾಡಬೇಕೇ ಹೊರತು ಆಮೇಲೆ ಇವತ್ತು ಮಾಡೋದನ್ನು ಆಮೇಲೆ ಮಾಡುತ್ತೇನೆ ಅಂದ್ರೆ ಅದು ನಿಜವಾದ ಅರ್ಥದಲ್ಲಿ ದೋಷವೇ. ಅಲಸ ಶಬ್ದಕ್ಕೆ ಅರ್ಥವೇ ಈ ಮಾಡೋದನ್ನು ಆಮೇಲೆ ಮಾಡ್ತಾರೆ ಅಂತ ಹೇಳು, ಇಂದು ಮಾಡೋದನ್ನು ನಾಡೆ ಅಂತ ಹೇಳು, ನಾಡೋದನ್ನು ನಾಡಿದ್ದು ಅಂತ ಹೇಳು. ಹಾಗೆ ಮಾಡಬಾರದು. ಆದಷ್ಟು ಬೇಗ ಮಾಡಲಿಕ್ಕೆ ಇಷ್ಟಪಡಬೇಕೆ ಹೊರತು ಮುಂದೆ ಹಾಕ್ಲಿಕ್ಕೆ ಇಷ್ಟಪಡಬಾರದು. ಇವತ್ತು ಆಪರೇಷನ್ ಮಾಡೋದು ಮುಂದಕ್ಕಾಗಿದೆ, ಎಷ್ಟರ ಸತ್ತೋಗ್ತಾರೆ ಗೊತ್ತಿಲ್ಲ. ಆ ಕಾಲಕ್ಕೆ ಮಾಡಿದ್ರೆ ಲೈಫ್ ಸೇವಿಂಗ್, ಅದು ಇಲ್ಲದೆ ಹೋದ್ರೆ ಅದು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟು ಎಮರ್ಜೆನ್ಸಿ ಅಂದ್ರೆ ಅದೇ ಅರ್ಥ. ಅಂಥವನೇನೋ ಡಾಕ್ಟರ್ ಆದ್ರೆ ಗೋವಿಂದ, ಸತ್ತ ಮೇಲೆ ಆಪರೇಷನ್ ಮಾಡಬಹುದು. ಆ ಸತ್ ಮೇಲೆ ಆಪರೇಷನ್ ಅಂತ ಅರ್ಥ ಕರೆಯೋದಿಲ್ಲ, ಅದನ್ನ ಪೋಸ್ಟ್ ಮಾರ್ಟಮ್ ಅಂತ ಕರೀತಾರೆ ಹೊರತು ಆಪರೇಷನ್ ಆಗೋದೇ ಇಲ್ಲ. ಅದ್ರ ಅಲಸಿ ಆಗಬಾರದು ಮನುಷ್ಯ. 99 ಪಾಲನೆ ಶಾಸ್ತ್ರ ಓದಿ ರಿಟೈರ್ ಆದ್ಮೇಲೆ ಗ್ಯಾರಂಟಿ ಮುಗಿತಲ್ಲ. ರಿಟೈರ್ ಸಂದಾಯ ಮೇಲೆ ಸೂರ್ಯ ಹುಟ್ಟಿದ ಮೇಲೆ ಇವರು ರಿಟೈರ್ ಆಗಿ ಮನೆ ಬಂದ ಮೇಲೆ ಶಾಸ್ತ್ರ ಓದೋದು ಯಾತಕ್ಕೆ? ತಿಳುವಳಿಕೆ ಬರಲಿಕ್ಕೆ. ಆ ಹರಳು ಮರಳು ಅದೇನು ತಿಳ್ಕೊತೀವಿ ಮತ್ತೆ ಈ ಮತ್ತೆ ತಿಳ್ಕೊಂಡು ಮಾಡೋದಾದ್ರೆ ಏನು? ಅದು ಯೋಚನೆ ಮಾಡಿ ಸ್ವಲ್ಪ ತಡ ಮಾಡಬಾರ್ದು. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ, ಇದು ಪದ್ಧತಿ. ಏಕಾಶಿ ಬಗ್ಗೆ ಗಂಟೆಗಟ್ಟಲೆ ಹೇಳಿ ಹೇಳ್ತಾರೆ, ಮುಂದೆ ಕಾಸಿ ಗ್ಯಾರಂಟಿ ಮಾಡ್ತೇವೆ. ಅದು ಇದನ್ನು ಗ್ಯಾರಂಟಿ ಮಾಡೋದಿಲ್ಲ ಅಂತ ಅರ್ಥ, ಅದು ಇಂಪಾರ್ಟೆಂಟ್. ಅದು ಮುಂದೆ ಅಂತ ನೋಡ್ತೀವಿ, ಈಗ ಅಂತ ಅನ್ನೋದೇ ಇಲ್ಲ. ಮನುಷ್ಯನ ಪದ್ಧತಿ ಹಾಕಿ ಅದನ್ನೆಲ್ಲ ಅಲಸತನದಲ್ಲಿ ಸೇರಿದ್ರು. ಈ ಜನ್ಮ ಸಾಮಾನ್ಯವಾದದ್ದಲ್ಲ, ಎಷ್ಟೋ ಕೋಟಿ ಕೋಟಿ ಜನ್ಮಗಳ ತಪಸ್ಸಿನ ಫಲ ಇದು. ಹೋದರೆ ದೇಹ ಕೊಂಡಕ್ ಬರೋದಿಲ್ಲ ಅಲ್ಲ, ಅದು ಅಂಗ ಹೋದ್ರೆ ವಾಪಸ್ ಕೊಂಡಕ್ ಬರೋದಿಲ್ಲ. ಅದು ಅಂಗ ಹೋದ್ರೆ ವಾಪಸ್ ಕೊಂಡಕ್ ಬರೋದಿಲ್ಲ. ಆ ಒಂದು ಉಗು ಯಾವ್ದೋ ಕಟ್ಟಾಗಿ ಬಿಡುತ್ತಾರೆ, ಮತ್ತೆ ಬರಕ್ಕೆ ಬರೋದಿಲ್ಲ. ಆ ಕಟ್ಟಾದ ಉಗುರು ಮತ್ತೆ ಹೋಗಿಬಿಡುತ್ತಲ್ಲ, ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತಲ್ಲ, ಅದೇನ್ ಮಾಡಿದ್ರೆ ಮತ್ತೆ ಉಗುರು ಬರೋದಿಲ್ಲ, ಮುಗಿದೋಯ್ತು. ಆಫ್ಟರ್ ಆಲ್ ಅದು ನಾವೇ ಕಟ್ ಮಾಡೋದು. ಅಂಥದನ್ನು ಬೆಳೆಸೋ ಶಕ್ತಿ ನಮಗಿಲ್ಲ ಅಂದ ಮೇಲೆ ಇನ್ನು ಅಂಗ ಕೊಂಡಕ್ ಬರುತ್ತಾ? ಇನ್ನು ದೇಹ ಕೊಂಡಕ್ ಬರುತ್ತಾ? ಆದರೆ ದೇವರು ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಕರುಣಾಳು ಭಗವಂತ. ಅವನ ಸೇವೆಗೆ ಅದನ್ನು ಉಪಯೋಗಿಸಿಬಿಟ್ಟು ನಮ್ಮ ಜೀವನ ಒಂದು ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ಅದಕ್ಕಿಂತ ಕೋಟಿ ಕೋಟಿ ಪಾಲು ಕಷ್ಟ ದೇಹ ಸಿಕ್ಕೋದು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ದಾಸರ ಮಾತು. ಪುರಂದರದಾಸರಂತ ಜ್ಞಾನಿಗಳು ಎಷ್ಟು ಮನಮುಟ್ಟಿ ಹೇಳ್ತಂತ ಮಾತು. ನರ ಮುಂದು ನರ ಜನ್ಮ, ನಾಲಿಗೆ ಬೇರೆ ಇದೆ, ನಾಲಿಗೆ ನಡೀತೀರಾ? ಸಾಧ್ಯವೇ ಇಲ್ಲ. ನಾಲಿಗೆ ಇದೆ, ಒಳ್ಳೆ ಜನ್ಮ ಇಲ್ಲ, ಅವ್ರು ಹೇಳಕ್ ಬರೋದಿಲ್ಲ. ಎರಡೂ ಇದೆ. ಕ್ರಿಮಿಕೀಟವಾಗಿ ಜನಿಸಿದಂದು ಹರಿಶರಣು ಎಂದೆನಲುಂಟೆ, ಹರಿಹರಿಣನಾಗಿ ಜನಿಸಿದಂದು ಹರಿಶರಣು ಎಂದೆನಲುಂಟೆ. ಇದನ್ನ ಎಷ್ಟು ಚೆನ್ನಾಗಿ ಬರ್ತಾರೆ ವಾದಿರಾಜ ಸ್ವಾಮಿಗಳಂತ ಜ್ಞಾನಿಗಳು, ಪುರಂದರದಾಸರಂತ ಜ್ಞಾನಿಗಳು ಹೇಳುತ್ತಾರೆ. ಹರಿಹರಿಣನಾಗಿ ಜಿಂಕೆನೋ ಹುಲಿನೋ ಸಿಂಹನಾಗಿ ಹುಟ್ಟಿದ್ರೆ ನಾರಾಯಣ ಕೃಷ್ಣನಕ್ಕೆ ಬರುತ್ತಾ? ಬರದಿಲ್ಲ. ಕ್ರಿಮಿಕೀಟವಾಗಿ ಜನಿಸಿದಂದು ಹರಿ ಶರಣು ಎಂದೆನಲುಂಟೆ. ಕ್ರಿಮಿಕೀಟವಾಗಿ ಹುಟ್ಟಿದಾಗ ನಮಸ್ಕಾರ ಅನ್ಯಥಾ ಶರಣಂ ನಾಸ್ತಿ ಅನ್ನಕ್ಕೆ ಬರುತ್ತಾ? ಸಾಧ್ಯವೇ ಇಲ್ಲ. ಅದಕ್ಕೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ, ಅಲಸ ಬುದ್ಧಿ ಅಪಾಯಕರ ಅಂತ ಹೇಳಿದರು. ವಿಷಾದಿ ದೀರ್ಘ ಸೂತ್ರೀಚ, ಮುಂದಿನ ಎರಡು ಮಾತುಗಳು. ವಿಷಾದಿ, ವಿಷಾದಿ ಅಂತ ಹೇಳಿದರೆ ವಿಷಾದಕ್ಕೊಳಗಾಗೋನು. ದುರ್ಯೋಧನ ಅದನ್ನೇ ಮಾಡಿತ್ತು. ಪಾಂಡವರ ಸೈನ್ಯ ನೋಡಿದ, ತನ್ನ ಸೈನ್ಯ ನೋಡಿದ, ಗಾಬರಿಯಾಗಿಬಿಟ್ಟ. ಅಪರ್ಯಾಪ್ತಂ ತತಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಯೋಚನೆ ಮಾಡಿದ, ಭಾರಿ ದುಃಖಕ್ಕೊಳಗಾಗಿಬಿಟ್ಟ. ಇದು ವಿಷಾದ ಅವನು ಪಡ್ತಾನಲ್ಲ, ಅದೊಂದು ತಾಮಸರ ರಕ್ಷಣ ಅಂತ ಹೇಳಿದ್ರು. ತಾಮಸರ ರಕ್ಷಣ ಆಗೋ ಪ್ರಶ್ನೆ ಬಂತು. ಹಾಗಿದ್ರೆ ವಿಷಾದ ತಾಮಸ ಲಕ್ಷಣ ಅಂತ ಹೇಳಿದ್ರೆ ಅರ್ಜುನನು ಹಾಗೆ ಮಾಡಿದ? ಅರ್ಜುನ ವಿಷಾದ ಯೋಗ ಅಂತ ತಾನೇ ಇರೋದು. ವಿಷೀದಂ ನಿಧಮ ಬ್ರವೀತ್ ಅಂತಾನೆ ಇರೋದು. ತಂ ತಥಾ ಕೃಪಯಾ ಇಷ್ಟಂ ವಿಷೀದಂತ ಮಿದಂ ವಚ, ಮುಂದೆ ಬರುತ್ತೆ. ಸೇನೆಯವರು ಹೋಯೋರ ಮಧ್ಯೆ ವಿಷೀದಂತ ಮಿದಂ ವಚ. ಅರ್ಜುನ ವಿಷಾದ ಪಟ್ಟನಲ್ಲ ಅಂದ್ರೆ ಸರಿಯಲ್ಲ. ದುರ್ಯೋಧನ ವಿಷಾದ ಪಟ್ಟಿದ್ದು ಪರಿಹಾರ ಹುಡುಕ್ಲಿಕ್ಕಲ್ಲ, ಭೀಷ್ಮದ್ರೋಣಾದಿಗಳನ್ನ ತನ್ನ ಬಗ್ಗೆ ಅನುಕಂಪ ಹೊಂದಿದವರನ್ನಾಗಿ ಮಾಡಲಿಕ್ಕಷ್ಟೇನೆ. ಆದರೆ ಅರ್ಜುನನ ವಿಷಾದ ಹಾಗಲ್ಲ. ಆ ವಿಷಾದ ಬತ್ತಲಿಕ್ಕೆ ಅರ್ಜುನ ಏನ್ ಮಾಡ್ತಾನೆ? ಕೃಷ್ಣನ ಮುಂದೆ ತನ್ನ ದುಃಖವನ್ನು ತೋಡ್ಕೊಂಡು ಬಿಟ್ಟು ಪರಿಹಾರವನ್ನು ಕಾಣುತ್ತಾನೆ. ಅವನ ವಿಷಾದ ಸಂತೋಷಕ್ಕೆ ಕಾರಣವಾಗೋಯಿತು. ದುರ್ಯೋಧನನ ವಿಷಾದ ವಿಷಾದವಾಗಿಯೇ ಉಳ್ಕೊಂಡು ಬಿಡಿತು. ಅಂತ ವಿಷಾದ ಪಡತಕ್ಕಂಥವನನ್ನ ಎಂದೂ ಜ್ಞಾನಿ ಅಂತ ಕರೆಯೋದಿಲ್ಲ. ತುಂಬಾ ಜನ ಇರ್ತಾರೆ, ತಪ್ಪು ಮಾಡ್ತಿರ್ತಾರೆ, ಪರಿಹಾರ ಇರುತ್ತೆ, ಅದನ್ನು ಮಾಡಕ್ಕೆ ಇಷ್ಟಪಡೋದಿಲ್ಲ. ಈಗ ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು ಆಯ್ತು ತಪ್ಪಾಯ್ತು ಪರಿಹಾರ ಮಾಡಕ್ಕೂ ಅದು ಸಾಧ್ಯ ಇಲ್ಲ. ಏನರ್ಥ? ಬರೀ ವಿಷಾದ ಪಡ್ತಾನೆ ಹೊರತು ಪರಿಹಾರಕ್ಕೆ ತಯಾರಿ ಇಲ್ಲ. ಇಂಥವನು ತಾಮಸ ಅಂತ ಕರೀತಾರೆ. ಇನ್ನು ಉಳಿದವ್ರು ಹಾಗಾದ್ರೆ ತಪ್ಪು ಮಾಡಿಬಿಡ್ತಾನೆ, ಅಯ್ಯೋ ತಪ್ಪಾಯ್ತು ಒಳ್ಳೇದ ಇಂದನ್ ಮಾಡಿಬಿಡ್ತೇನೆ, ವಿಷಾದ ಹೋಗಿ ಕಳ್ಕೊಂಡ್ಬಿಡ್ತಾನು. ಅರ್ಜುನ ಮಾಡಿದ್ದ ಹಾಗೆ. ದುರ್ಯೋಧನ ವಿಷಾದ ಪಟ್ಟ, ಇವನ್ನೆಲ್ಲ ಹೇಗೆ ಕೊಲ್ಲೋದು, ಭಾರಿ ಬಲಾಢ್ಯರಲ್ಲ ಅಂತ ಅವನು ಯೋಚನೆ ಮಾಡಿದ. ಅರ್ಜುನ ಯೋಚನೆ ಮಾಡಿದ, ಇವ್ರನ್ನೆಲ್ಲ ಹ್ಯಾಕ್ ಕೊಲ್ಲೋದು ಯೋಚನೆ ಮಾಡಲಿಲ್ಲ, ಇವ್ರನ್ನ ಯಾಕೆ ಕೊಲ್ಲಬೇಕು ಯೋಚನೆ ಮಾಡ್ತಾನೆ. ಇವರೆಲ್ಲ ಯಾಕೆ ಕೊಲ್ಲಬೇಕು ಇವರನ್ನ, ಪಾಪ ಇವರೆಲ್ಲ ಬದುಕಬಾರದೆ ಅಂತ ಆ ಥರ ಯೋಚನೆ ಮಾಡ್ತಾನೆ. ಕೊಲ್ಲೋದು ಡಿಸ್ಟ್ರಕ್ಟಿವ್ ಅಪ್ರೋಚು ಇವನದು, ಅದಕ್ಕೆ ವಿಷಾದ ದುರ್ಯೋಧನದು. ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅರ್ಜುನನದು, ಅದಕ್ಕೆ ಅವನ ವಿಷಾದ. ಅದಕ್ಕೇನಾಯ್ತು? ಆ ಸಂತೋಷ ಭಗವಂತ ಬರಾಜ್ಬಿಡ್ತಾನೆ, ಗೀತೆಯನ್ನು ಉಪದೇಶ ಮಾಡಿಬಿಡ್ತಾನೆ. ದುರ್ಯೋಧನ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ ದ್ರೋಣರೇ, ಇಷ್ಟು ಜನ ಇದ್ದಾರಲ್ಲ, ಮದರ್ಥೇ ತಕ್ತ ಜೀವಿತಾ, ನನಗಾಗಿ ಪ್ರಾಣ ಕೊಳ್ಳಕ್ಕೆ ಬಂದಿದ್ದಾರೆ, ಇವರೆಲ್ಲ ನನಗಾಗಿ ಇದ್ದಾರೆ, ಇದವನ ಯೋಚನೆ, ಇವರೆಲ್ಲ ನನಗಾಗಿ ಇದ್ದಾರೆ. ಇದು ದುರ್ಯೋಧನ ಒಂದು ಚಿಂತನೆ. ಅದೇ ಅರ್ಜುನ ಹೇಳುತ್ತಾನೆ, ಕೃಷ್ಣ ಆಚಾರ್ಯ ಪಿತರ ಪುತ್ರಾಹ ತಥೈವಚ ಪಿತಾಮಹ, ಇಷ್ಟು ಜನ ಇದ್ದಾರಲ್ಲ ಇವರಿಗೋಸ್ಕರ ನಾನಿರಬೇಕು ಅಂತ ಹೇಳುತ್ತಾನೆ. ಎಷ್ಟು ವ್ಯತ್ಯಾಸ ಇದೆ, ಇವರೆಲ್ಲ ನನಗಾಗಿದ್ದಾರೆ ಅಂತ ಇವನು ಹೇಳುತ್ತಾನೆ, ಸೆಲ್ಫಿಶ್ ಇವನು. ಅದು ಇವರಿಗೋಸ್ಕರ ನಾನಿರಬೇಕು ಅಂತ ಅರ್ಜುನ ಹೇಳುತ್ತಾನೆ. ಎಷ್ಟು ಬ್ರಾಡ್ ಮೈಂಡೆಡ್ ಅಪ್ರೋಚ್ ಅವನು. ಇವತ್ತು ನನ್ನಿಂದ ಇಷ್ಟು ಜನಕ್ಕೆ ಸೇವೆ ಸಲ್ಲೋದಾದರೆ ನನ್ನ ಜೀವನ ಸಾರ್ಥಕ, ಇಷ್ಟು ವಿಚಾರ ದೃಷ್ಟಿ ಆತರದಾದರೆ ಇವರೆಲ್ಲ ನನಗೋಸ್ಕರ ಸತ್ರೆ ಐ ವೆರಿ ಹ್ಯಾಪಿ ಅಂತ ತಿಳ್ಕೊಂಡು ಇದೆಂತ ಅನ್ಯಾಯ ಇವನದು. ಅಂದ್ರೆ ಸ್ವಾರ್ಥ ಇವನಲ್ಲಿದೆ, ಪರಾರ್ಥ ಅವನಲ್ಲಿದೆ. ಅದಕ್ಕೆ ಯಾವ ಸ್ವಾರ್ಥ ಮೂಲವಾದ ವಿಷಾದ ಪಾವಸರ ಲಕ್ಷಣ, ಈ ಪರಾರ್ಥ ಮೂಲವಾದ ವಿಷಾದ ಸಾತ್ವಿಕರ ಲಕ್ಷಣ. ಅರ್ಜುನ ಅದು ಬಂದಿದ್ದಕ್ಕೆ ಭಗವದ್ಗೀತೆಯನ್ನ ಶಾಸ್ತ್ರವನ್ನ ತೆರೆದ ಪುಣ್ಯಾತ್ಮ. ದೀರ್ಘಸೂತ್ರೀಚ ಕರ್ತ ತಾಪಸ ಉಚ್ಯತೆ ವಿಷಾದಿ ದೀರ್ಘಸೂತ್ರೀಚ. ದೀರ್ಘಸೂತ್ರಿ ಅಂದ್ರೆ ಏನು ಅದಕ್ಕೆ ಹೇಳುತ್ತಾರೆ, ದೀರ್ಘಸೂತ್ರಿ ಆಚಾರ ಅರ್ಥ ಬರೆದ, ಬೇರೆ ಯಾರು ಅರ್ಥ ಬರೆದಿಲ್ಲ ಅದಕ್ಕೆ ಆಚಾರ, ಅವರು ಬರೆದ ಅರ್ಥ ಹೊಂದೋದೂ ಇಲ್ಲ. ಆಚಾರ ಹೇಳುತ್ತಾರೆ ದೀರ್ಘಸೂತ್ರಿ ಅಂದ್ರೆ ಏನು, ಯಾವುದೋ ಕಾಲಕ್ಕೆ ಹೇಳಬೇಕಾದ ವಿಚಾರವನ್ನ ಯಾವುದೋ ಕಾಲಕ್ಕೆ ತೆಗೆದು ಅದನ್ನ ಬೈತಾನಲ್ಲ ದೀರ್ಘಸೂತ್ರಿ ಅಂತ. ಸೂತ್ರಿ ಅಂದ್ರೆ ಸೂಚನೆ ಮಾಡಬಹುದು ಅಂತ ಅರ್ಥ. ದೀರ್ಘಕಾಲ ಅಂದ್ರೇನು, ಎಂದೋ ಹೇಳಬೇಕಾದ್ರೆ ಎಂದೋ ಹೇಳಿ ಬೈಯೋದು, ಅದನ್ನ ದೀರ್ಘಸೂತ್ರಿ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ, ಅವನ ಉದ್ದೇಶ ತಿಳಿಸ್ಕೊಡೋದಲ್ಲ ಬೈಯೋದಷ್ಟೇ. ಎಂದೋ ಹೇಳಬೇಕಾಗಿತ್ತು, ಸುಮ್ಮನೆ ಕಾಕೊಂಡು ಕೂತಿದ್ದ, ಯಾವುದೋ ಸಮಯ ನಾಲ್ಕಾರು ಜನ ಸೇರಿಬಿಟ್ಟಿದ್ದಾರೆ ಕೆಟ್ಟಾಗ ಬರೆಯಾದ ತೆಗೆದುಬಿಡೋದು ಅಷ್ಟೇ ಉದ್ದೇಶ. ಅವನು ಅವ್ರು ಹೋಗ್ತಾ ಹೋಗ್ತಾ ಏನೋ ತಿಂತ ಕೂತಿದ್ರಲ್ಲ ನೋಡಿಬಿಟ್ಟಂತೆ ಅಷ್ಟೇ, ನಮ್ಗೆ ಒಟ್ಟಿಗೆ ಹೇಳಿಬಿಟ್ಟು ಕತೆ ಮುಗಿತಲ್ಲ. ಮಾಡಬಾರದ್ದನ್ನ ಹೇಳಬಾರದ್ದನ್ನ ನಾಲ್ಕು ಜನದ ಮುಂದೆ ಹೇಳಿ ಅವರು ಮರ್ಯಾದೆ ತೆಗಿತಕ್ಕಂಥ ಒಂದು ಕೆಟ್ಟ ಬುದ್ಧಿನ ದೀರ್ಘಸೂತ್ರಿ ಅಂತಾನು ಕರೀತಾರೆ. ದೀರ್ಘಸೂತ್ರಿ ಅಷ್ಟೇ ಅಲ್ಲ, ಮತ್ತು ರಾಜಾದಿಗಳ ಮುಂದೆ ಹೋಗಿಬಿಟ್ಟು ಹೇಳಬಾರದಂತ ವಿಷಯಗಳ ಬಗ್ಗೆ ಚಾಡಿ ಹೇಳೋದು, ಹೇಳಬೇಕಾದ ವಿಷಯ ಅಲ್ಲ ಅದು, ಆಲ್ಮೋಸ್ಟ್ ವೆರಿ ಸ್ಮಾಲ್ ಥಿಂಗ್. ಅದು ಒಂದು ದೊಡ್ಡದಾಗಿ ಮಾಡಿ ದೊಡ್ಡವ್ರ ಮುಂದೆ ಹೇಳಿ ಮನಸ್ಸು ಕೆಡಿಸಿಬಿಡೋದು, ಇದೆಲ್ಲ ತಾಮಸರ ಲಕ್ಷಣ ಅಂತ ಹೇಳುತ್ತಾರೆ. ಅವ್ರ ಉದ್ದೇಶ ಎಜುಕೇಟ್ ಮಾಡೋದಲ್ಲ, ಇನ್ನೊಬ್ಬರ ಲೈಫ್ ಸ್ಪಾಯಿಲ್ ಮಾಡೋದು. ತುಂಬಾ ಜನ ಅಂತ ಕೆಲಸ ಮಾಡ್ತಾರೆ, ಮದುವೆ ಕೂತಿರ್ತಾರೆ ಹೆಸರು ಬಂದ್ಬಿಟ್ಟು, ಆ ಹುಡುಗಿ ಹೇಗೆ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಹೇಳ್ತೀನಿ ಬನ್ನಿ ಅಂತ ಕರೆದು ಬಿಡೋದು, ಮದುವೆ ಕ್ಯಾನ್ಸಲ್. ಅದು ಹೇಳಬೇಕಾದ್ರೆ ಶುದ್ಧ ಸುಳ್ಳು ಬೇರೆ ಮತ್ತೆ ಏನು ಇಲ್ಲವೇ ಇಲ್ಲ ಅದರೊಳಗೆ. ಆ ಸಾಕಲ್ಲ ಮದುವೆ ಕೆಲಸ ಕರೆಸ್ ಸಾಕಲ್ಲ, ಆ ಕೆಲಸ ಮಾಡೋದು ಭಾರಿ ಫಸ್ಟ್ ಕ್ಲಾಸ್ ಸಾವಿರ ಹೋಗಿ ಎಲ್ಲೋ ಕಾಫಿ ಕೂಡ ಹೊರಟು ಬಿಡ್ತಾನೆ ಬಿಡೋದಿಲ್ಲ, ಇದು ಕಾಫಿ ಕುಡಿಯೋದು ಮತ್ತೆ ಬೇರೆ ಕಡೆ ಕುಡಿಯೋದಿಲ್ಲ ಇಲ್ಲ ಕೂಡ ಹೊರಟು ಬಿಟ್ಟಿರ್ತಾನೆ. ಎಂತ ಪಾಪಿಷ್ಟರೆ ಎಲ್ಲ ಕೂಡ ಅಂದ್ರೆ ಯಾವುದೇ ವಿಷಯವನ್ನ ಪರೀಕ್ಷೆ ಮಾಡದೆ ಮಾತಾಡೋದು, ಇನ್ನೊಬ್ಬರು ಕೆಟ್ಟದಾಗೋ ರೀತಿ ಪ್ಲಾನ್ ಮಾಡೋದು, ಅದೆಲ್ಲ ಕೂಡ ತಾಮಸರ ಲಕ್ಷಣ. ಅದನ್ನೆಂದು ಹಾಗೆ ಮಾಡಬಾರದು ಅಂತ ಹೇಳುತ್ತಾರೆ. ಮಾಡದ ಅಂದ್ರೆ ಕರ್ತ ತಾಮಸ ಉಚ್ಯತೆ, ಅವನ ತಾಮಸ ಕರ್ತ. ಇದನ್ನೆಲ್ಲ ಯೋಚನೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಇಂಥ ಪ್ರಸಂಗ ಬರ್ತಾ ಇರುತ್ತೆ. ತುಂಬಾ ಜನ ಕೂತಿರ್ತಾರೆ, ಪಾಪ ಏನೋ ಮರ್ಯಾದೆ ನಾಶನ ಇರ್ತಾರೆ, ಬರೋದು ನಿಮ್ಮ ಮಗ ಫೇಲ್ ಆಗಿದ್ದಾರೆ ಸರ್ ಪಾಸ್ ಆಗ್ಬಿಟ್ಟ ಅಂತ ಕೇಳೋದು, ಅದು ಎಷ್ಟು ದುಃಖ ಆಗುತ್ತೆ ಪಾಪ ಅವರಿಗೆ. ನಿಮಗೆ ಅದು ಪಾಸ್ ಆಗದ್ ಬಿಟ್ಟಲ್ಲ, ಅವ್ರಿಗೆ ಫೇಲ್ ಆಗಿದೆ ಅಂದ್ರೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಪಾಪ. ಅಷ್ಟು ಚಂದ ಇದ್ರೆ ನಿಮಗೆ ಫೇಲ್ ಆಗಿದ್ನಲ್ಲ ಪಾಸ್ ಆದ್ನ ಪರವಾಗಿಲ್ಲ, ಅಥವಾ ನಿಮಗೆ ಮೂರ್ಛೆ ರೋಗ ಬರ್ತಿತ್ತಲ್ಲ ವಾಸಿ ಆಯ್ತು ಅಂತ ಕೇಳೋದು, ಅಷ್ಟೇ ಟಾಮ್ ಟಾಮ್ ಮಾಡಿದ್ಬಿಟ್ರೆ ಭಾರಿ ಖುಷಿ ಇವರು. ಅದ್ರ ಉದ್ದೇಶ ಏನೇ ಇಲ್ಲ, ಏನೋ ಕೆಡಕು ಮಾಡ್ತಕ್ಕಂಥದ್ದು ಉದ್ದೇಶ. ಇಂಥ ಜನ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಬೇಕಾಷ್ಟು ಜನ ಸಿಗ್ತಾರೆ, ಆರಾಮಾಗಿ ಸಿಗ್ತಾರೆ. ಕೂಂದು ಕಪ್ಪಿತ್ತೋ ತನ್ನ ಹತ್ತಿದ್ದಾರೆ ಜನರಿಗೆ ಕೇಳಿಬಿಡಬಿಡು ಪಾಪ. ಹಾಗೆ ಎಷ್ಟು ಬೆಳಗುತ್ತಲ್ಲ ಅಂತ ಕೇಳಿಬಿಟ್ರೆ ಆ ಮದುವೆಗಿದ ಕಾಲ ಕೇಳಿದ್ರಂತೂ ಕ್ಯಾನ್ಸಲ್ ಗ್ಯಾರಂಟಿ. ಅದು ಅದು ಉದ್ದೇಶಪೂರ್ವಕ ವೆರಿಫೈ ಮಾಡೋಕೆ ಚಾನ್ಸಸ್ ಇರೋದಿಲ್ಲ. ಕೆಲವು ವಿಷಯ ಹ್ಯಾ ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾನು ಟೋಟಲಿ ನಾನ್ ವೆರಿಫೈಯಬಲ್, ನಾನು ಸಿಕ್ಕಾಕೊಳ್ಳೋದಿಲ್ಲ ಅವ್ರು ಪ್ರಾಣ ತೆಗಿತಾನೆ. ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥ ಈ ಮಾತುಗಳೆಲ್ಲ ಸೈಕಾಲಜಿಕಲ್ ನಾವು ಇಂಥ ಗುಣ ಸಾಮಾನ್ಯ ಗಣೇಶ ಇರುತ್ತೆ, ಅದನ್ನು ಗೆಲ್ಲಬೇಕು ಅದು ಭಾರಿ ದೊಡ್ಡದು. ಹೇಳೋ ವಿಚಾರ ಬಂತಲ್ಲ ಕೇಳಬೇಕು ಅನಿಸುತ್ತಾನೆ, ಏನೋ ಇದ್ದಕ್ಕಿದ್ದ ಕಂಡ, ಅವನು ಫೇಲ್ ಆಗಿದ್ದು ಗೊತ್ತಿತ್ತು, ಪಾಪ ತಿಳ್ಕೊಬೇಕಂತ ಅಪೇಕ್ಷೆ ಇತ್ತು ಪಾಪ, ಕಷ್ಟ ಮನಸ್ಸಿಗೆ ಬಂತು, ಓ ಈ ಕೇಳೋದಲ್ಲ ಅದು ಸ್ವಲ್ಪ ಇರಲಿ ಅಂತ ಎಲ್ಲರೂ ಹೋದ ಮೇಲೆ ದೂರ ಕರೆದು ಬಿಟ್ಟು ಇವನು ಪಾಸ ಆಯ್ತಾ ಈ ಸಲ ಅಂತ ಕೇಳಿದ್ರೆ ಎಷ್ಟು ಸಂತೋಷ ಆಗುತ್ತೆ ನೀವು ಪಾಪ. ಅವ್ರಿಗೆ ಕಳಕಡಿ ಇದೆ ಅಂತ ತಿಳ್ಕೊತಾನೆ, ಇಲ್ಲಿ ಕಳಕಡಿ ಅಲ್ಲ, ಕಳಕಡಿ ಇದೆ ಮರ್ಯಾದೆತೆಗೆ ಕಳಕಡಿ ಇದೆ ಹೊರತು ಉದ್ಧಾರ ಮಾಡೋ ಕಳಕಡಿ ಇಲ್ಲ. ಒಂದೇ ಮಾತನ್ನ ಕೇಳೋದ್ರಲ್ಲಿ ಕೇಳಬಹುದಲ್ಲ, ಅಂದ್ರೆ ಭಗವದ್ಗೀತೆ ದೇವ್ರ ಬಗ್ಗೆ ಏನು ಹೇಳುತ್ತೆ ಅಂತ ತಿಳ್ಕೊಂಡಿದ್ದೇವಲ್ಲ, ಅಷ್ಟೇ ಚೆನ್ನಾಗಿ ನಿತ್ಯ ಜೀವನದ ಬಗ್ಗೆ ನಮಗೆ ಶಿಕ್ಷಣ ಕೊಡ್ತಾ ಇದೆ. ಯಾರು ಸರಿಯಾದ ಬದುಕನ್ನು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ವೈಕುಂಠಕ್ಕೆ ಏನು ಹೋಗ್ತಾರೆ ಅಂತ ಹೇಳುತ್ತಾರೆ. ಪಿ ಯು ಸಿನೇ ಫೇಲು, ಇನ್ನು ಮೆಡಿಕಲ್ ಫೈನಲ್ ಏನಾಗ್ತಾನೆ ಅಂತ ಯೋಚನೆ ಮಾಡಿದ್ರೆ ಗತಿ ಏನವನು, ಇಲ್ಲೇ ಸರಿ ಇಲ್ಲ ಅಂದ್ರೆ ಮುಂದೆ ಸರಿ ಇರೋ ಚಾನ್ಸಸ್ಸೇ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಭೂಲೋಕದಲ್ಲಿ ಸರಿಯಾಗಿ ಬದುಕಿಲ್ಲ, ನಮ್ಮ ನಿತ್ಯ ಜೀವನದಲ್ಲೇ ನಾವು ಯಶಸ್ಸು ಗಳಿಸಿಲ್ಲ ಅಂದ ಮೇಲೆ ಇನ್ನು ಪರಲೋಕದಲ್ಲಿ ದೇವರಾಣೆ ಮುಂದೆ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಇಲ್ಲಿ ನಾವು ಸಾರ್ಥಕ ಜೀವನವನ್ನು ಸಾಗಿಸ್ಬೇಕು ಅಂತಿದ್ರೆ ಭಗವದ್ಗೀತೆಯ ಒಂದೊಂದು ಮಾತುಗಳು ಕೂಡ ಅಷ್ಟು ಮಾರ್ಮಿಕವಾದ ಮಾತುಗಳು. ಇಷ್ಟು ಹೇಳಿ ಕರ್ಮ ಆಯಿತು, ಆಮೇಲೆ ಕರ್ತೃ ಆಯಿತು, ಮೂಲತಃ ಭಗವಂತನ ಈ ಒಂದು ಜ್ಞಾನದ ಸ್ವಭಾವ ಹೇಳಿದ್ದು ಆಯಿತು. ಈ ಮೂರು ಆದ ಮೇಲೆ ಭಗವಂತ ಇನ್ನೂ ಮೂರು ಭಾಗ ಹೇಳುತ್ತಾನೆ. ಬುದ್ಧೇ ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನ ವಶೇಷೇಣ ಪೃಥಕ್ವೇನ ಧನಂಜಯ. ಅರ್ಜುನ, ಇನ್ನೂ ಎರಡು ಪದಾರ್ಥ ಇವೆ, ಅದರಲ್ಲೂ ಮೂರು ಭಾಗ ಮಾಡಿ ಹೇಳುತ್ತೇನೆ ಕೇಳು ಅಂತ ಹೇಳುತ್ತಾನೆ. ಯಾವುದು ಅಂದರೆ ಬುದ್ಧಿ ಧೃತಿ. ಬುದ್ಧಿ ಅಂದರೆ ಬುದ್ಧಿನೇ, ಧೃತಿ ಅಂದರೆ ಧೈರ್ಯ. ಬುದ್ಧಿಯಲ್ಲೂ ಮೂರು ವಿಧ, ಧೈರ್ಯದಲ್ಲೂ ಮೂರು ವಿಧ, ಅವೆರಡನ್ನು ಬಿಡಿಸಿ ಹೇಳುತ್ತಾರೆ ಅಂತ ಪರಮಾತ್ಮ ಹೇಳುತ್ತಾನೆ. ಇದು ನಮಗೆ ಇನ್ನೊಂದು ಬಹಳ ಮುಖ್ಯವಾದ ಭಾಗ ಇದೆ. ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ. ಸಾತ್ವಿಕ ಧೈರ್ಯ, ರಾಜಸ ಧೈರ್ಯ, ತಾಮಸ ಧೈರ್ಯ. ಯಾರು ವಿಷಯ ಮುಗಿದ್ರೆ ಈ ವಿಭಾಗದ ಭಾಗವೆಲ್ಲ ಮುಗಿದಂತೆ ಲೆಕ್ಕ. ಆಮೇಲೆ ಉಳಿಯೋದು ಇದು, ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ ಅಂತ ಸುಖದ ಮೂರು ಪ್ರಭೇದ. ಅಂದರೆ ಸುಖದಲ್ಲೂ ಮೂರು ವಿಧ ಇದೆ, ಅದು ಭಗವಂತ ಹೇಳ್ತಕ್ಕಂಥ ನಿರೂಪಣೆ. ಇದನ್ನೆಲ್ಲ ಕೂಡ ನಾಳೆ ದಿವಸ ಇಷ್ಟೂ ಭಾಗವನ್ನು ನೋಡಿದರೆ ಮುಂದೆ ವರ್ಣ ವ್ಯವಸ್ಥೆಯ ಬಗ್ಗೆ ಭಗವಂತ ಮಾತಾಡ್ತಾನೆ. ಅದೇನು ಭಗವದ್ಗೀತೆ ಹೇಳಿದೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ನಮ್ಮ ಈ ಶನಿವಾರದ ದಿವಸ ಒಂದು ಸೆಮಿನಾರ್ ಇದೆ ಮತ್ತು ಒಂದು ಪುಸ್ತಕದ ಬಿಡುಗಡೆ ಉಂಟು. ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಆವರಣದಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ಶ್ರೀಪಾದರಾಜ ಮಠಾಧೀಶರು, ಶ್ರೀ ಪರಿಮಾಣ ಮಠಾಧೀಶರು ಮೂರು ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಡೀ ಸಾಯಂಕಾಲ ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 6:30 ಅಲ್ಲಿ ಕಾರ್ಯಕ್ರಮ ಇರುತ್ತೆ. 7 ಗಂಟೆಯಿಂದ ಕಾರ್ಯಕ್ರಮ ಮಾಮೂಲಾಗಿರುತ್ತೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳ್ತಾ ಸಂಬಂಧಪಟ್ಟಂತಹ ಕರಪತ್ರನ ಹಂಚಿದೆ. ಎಲ್ಲರೂ ಅದನ್ನು ಪಡ್ಕೊಂಡು ಬಿಟ್ಟು ಆ ವೇಳೆಗೆ ತಕ್ಕಂತೆ ಬರಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ಆಹ್ವಾನಿಸ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ರಿಯತಾಂ ಕಮಲಾಲಯ.